ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ.
ಇಷ್ಟತ್ ಮಾಡಿ, ಇಷ್ಟತ್ ಹೇಳಿದ್ ಮಾಡಿಲ್ಲ.
ಇತ್ತಿರ್ಗಬೇಕಾರ ಹೇಳ್ತೀನಿ ನಾನು. ಯದ್ದಿತಂ ತ ಭಕ್ತಾನಾಂ ಅಸ್ಮಾಕಂ ನಿರ್ಹರೇ ಹರೇತ ದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಇಲ್ಲಿ ಭೋಜನ ರಸ ವಿಭಾಗದಲ್ಲಿ ಇಲ್ಲಿ 13th ಪದ್ಯ, ಇದು 12th ಪದ್ಯ. 12th ಪದ್ಯ ಹೇಳುವಾಗ ಇದು ಈ ಪರಿಯ ಲಯಿತು ಉಂಬ ನರ ನಿತ್ಯ ಉಪಾಸಿತ ಹೇಳಿಬಿಟ್ಟು ನಿತ್ಯ ಮಹತ್ ಯಜ್ಞಗಳ ಆಚರಿಸಿದವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ ಜಮಖಂಡಿ ಆಚಾರ್ಯ ಕಾಮೆಂಟ್ರಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದು ಹೇಗೆ ನಿತ್ಯ ಮಹತ್ ಸುಯಜ್ಞ ಹೇಗೆ ಆಗತ್ತೆ ಅಂತ ಹೇಳಿ ಪ್ರಾಣಾಗ್ನಿ ಹೋತ್ರ, ಅದು ಗಂಡಸರು ಮಾಡ್ತಾರಲ್ಲ ಪ್ರಾಣಾಯಸವ ಅಪಾನಾಯಸವ ಅದ್ ಮಾಡ್ತಾರಲ್ಲ, ಅದನ್ನ ಅರ್ಥವನ್ನ ಕೊಟ್ಟು ಬಿಟ್ಟು ಅವ್ರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಇದು ಕಲಿಯುಗದಲ್ಲಿ ಇದನ್ನ ತಿಳ್ಕೊಂಡು ಅಂದ್ರೆ ಈ ಅರ್ಥವನ್ನ, ಈ ಅರ್ಥ ಅನುಸಂಧಾನ ಏನು ಊಟ ಮಾಡೋದು ಅಂಬೋದು ಬರೀ ಬಾಯಲ್ಲಿ ಇಟ್ಕೊಳ್ಳೋದಲ್ಲ, ಅದೊಂದು ಹೇಗೆ ಆ ಒಂದು ಪ್ರಾಸೆಸ್ ದೇವತೆಗಳು ಇದ್ದು ಅದನ್ನ ಮಾಡುತ್ತಾರೆ ಅಂತ ತಿಳ್ಕೊಂಡು ಮಾಡಿದ್ದವನಿಗೆ ತಿಳ್ಕೊಂಡು ನಾವು ಯಾರಿಗೆ ಅನ್ನವನ್ನ ಬಡಿಸ್ತೀವೋ, ನಮ್ಮ ಅತಿಥಿಗಳಿಗೆ ಅನ್ನ ಹಾಕ್ತೀವೋ, ಅಥವಾ ನಮ್ಮ ಮನೇಲಿ ಇದ್ದವ್ರಿಗೆ ನಾವು ಬಡಿಸ್ತೀವಲ್ಲ, ಅವ್ರಿಗೆ ಗೊತ್ತಿರ್ಬೇಕು ಅಂತ ಅವಶ್ಯ ಇಲ್ಲ, ನಾವು ಅದು ತಿಳ್ಕೊಂಡನು. ಅಥವಾ ಇನ್ನೊಬ್ಬರು ಮನೆಗೆ ಹೋದಾಗ ನಾವು ಊಟ ಮಾಡುವಾಗ ಇದನ್ನ ತಿಳ್ಕೊಂಡ್ರನು, ಈ ಕಲಿಯುಗದಲ್ಲಿ ಸಾವಿರ ಯಜ್ಞಗಳ ಮಾಡಿದ ಫಲ ಬರತ್ತ, ಸಾಧಾರಣ ಯಜ್ಞ ಇಲ್ಲ, ಸುಯಜ್ಞ ಮಾಡಿ, ಸುಯಜ್ಞ ಅಂದ್ರೆ ಅದು ಭಗವಂತನಿಗೆ ಸಲ್ಲತ್ತ, ಆ ಸುಯಜ್ಞ ಮಾಡಿದ ಫಲ ಬರತ್ತ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಇದು ತುಂಬಾ ವಿಶೇಷ ಆಗತ್ತೆ. ಇದು ದಾಸರ್ ನಮ್ಗೆ ಈ ಒಂದು ಇದನ್ನ ಚೆನ್ನಾಗಿ ವಿಸ್ತಾರ ಮಾಡಿ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಈ ಕಾಲದಲ್ಲಿ ಯಜ್ಞ ಮಾಡುವುದಕ್ಕೆ ಆಗೋದಿಲ್ಲ, ಯಜ್ಞ ಯಾಗ ಅದು ಇದು ಎಲ್ಲಿ ಆಗತ್ತೆ. ಸೊ ಒಂದು ಊಟ ಅಂಬೋದನ್ನೇ ಹಾಗೆ ಒಂದು ಯಜ್ಞ ರೂಪವಾಗಿ ಮಾಡಬಹುದು ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಅದು ಹೇಳಿದೆ. ಇನ್ನೊಂದು ಬಂದು ಇವತ್ತು ಮಾಘಿ ಹುಣ್ಣಿಮೆ ದಿವಸ ಬಂದು ಅನೇಕ ವಿಶೇಷಗಳು ಹೇಳ್ತಾರೆ. ಒಂದು ಈ ತಿಂಗಳೇ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಇದು ಏನಂದ್ರೆ ಪ್ರಸ್ತಾವ ಕಾಲ, ದೇವತೆಗಳಿಗೆ ಪ್ರಸ್ತಾವ ಕಾಲ ಅಂದ್ರೆ ಅದು ಉದಯಿಸುವಂತ ಕಾಲವಾಗಿದೆ, ಮಹಾಶ್ರೇಷ್ಠ ಕಾಲ ಅಂತ ಒಂದು. ಇನ್ನೊಂದು ಬಂದು ಈ ಹುಣ್ಣಿಮೆಯಲ್ಲಿ ಮಾಘಿ ಹುಣ್ಣಿಮೆ ವೈಶಾಖ ಆಷಾಢ ಕಾರ್ತಿಕ ಈ ಹುಣ್ಣಿಮೆ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಇದಕ್ಕೆ ವ್ಯಾಸ ಪೂಜಾ, ವ್ಯಾಸ ಹುಣ್ಣಿಮೆ ಎಲ್ಲ ಅನೇಕ ಗುರು ಪೂರ್ಣಿಮಾ ಹೀಗೇನೂ ಕರೀತಾರೆ. ಇದು ಇದನ್ನ ಸಂಪ್ರದಾಯದಲ್ಲಿ ಬಂದಿದೆ, ಇದಕ್ಕೆ ಪ್ರಮಾಣ ಅಂತ ಒಂದಿಲ್ಲ. ಸಂಪ್ರದಾಯ ಕಥೆಗಳಲ್ಲಿ ಏನು ಬಂದಿದೆ ಅಂದ್ರೆ, ವೇದವ್ಯಾಸರು ತಮ್ಮ ಅವತಾರದ ಕಾರ್ಯವಾದಂತ ಈ ವೇದ ವಿಭಾಗವನ್ನ ಮಾಡಿದ್ದಾರೆ, ವೇದ ವಿಭಾಗ ಮಾಡಿದ್ದು ಮತ್ತು ಪುರಾಣಗಳನ್ನ ರಚನೆ ಮಾಡಿದ್ದು, ಆಮೇಲೆ ವೇದಕ್ಕೆ ನಿರ್ಣಯ ಮಾಡುವಂತ ವೇದದ ಅರ್ಥ ಇದು ಅಂತ ತಿಳಿಸಿಕೊಡುವಂತ ಆ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ದು, ಮತ್ತು ತಮ್ಮ ಶಿಷ್ಯಂದ್ರಿಗೆ ಯಾಕೆಂದ್ರೆ ಕಾಲಕ್ರಮವಾಗಿ ಏನಾಯ್ತು ಅಂದ್ರೆ, ಮೂಲ ವೇದ ಅಂತ ಒಂದಿತ್ತು, ಒಂದೇ ವೇದವಾಗಿತ್ತು, ಅದನ್ನ ತಿಳ್ಕೊಳ್ಳಕ್ಕೆ ಆ ಕೃತಯುಗ ಆದ್ಮೇಲೆ ತ್ರೇತಾಯುಗದಲ್ಲಿ ಸಾಧ್ಯ ಆಗಿಲ್ಲ. ಅದಕ್ಕೆ ಋಕ್ ಯಜು ಸಾಮ ಅಂತ ಮೂರು ವೇದವಾಗಿ ಮಾಡಿದ್ರು ಅವರು, ಆಮೇಲೆ ಮೂರು ವಿಭಾಗ ಮಾಡಿದ್ರು. ಆಮೇಲೆ ಅದು ಕಷ್ಟ ಆದಾಗ ದ್ವಾಪರ ಯುಗದಲ್ಲಿ ಏನ್ ಮಾಡಿದ್ರು, ಶಾಖಾ ವೇದ ಅಂತ ಮಾಡಿದ್ರು. ಏನಂದ್ರೆ ಋಗ್ವೇದದಿಂದ ಒಂದು ಚೂರನ್ನ ತೆಗೆದ್ರು, ಯಜುರ್ವೇದದಿಂದ ಒಂದು ಚೂರು, ಸಾಮ ಆತರ ಹೀಗೆ ಚೂರು ಚೂರಾಗಿ ತೆಗೆದು ಶಾಖಾ ವೇದ ಅಂತ ಮಾಡಿ ತಮ್ಮ ಶಿಷ್ಯರಿಗೆ ಹೇಳಿಕೊಟ್ಟು ಪ್ರಚಾರ ಮಾಡಿದ್ರು. ಅದು ಆದ ಮೇಲೇನು ಆ ವೇದಕ್ಕೆ ಏನ್ ಅರ್ಥ ಅಷ್ಟು ಸ್ಪಷ್ಟವಾಗಿಲ್ಲ ಆ ಕಾಲದಲ್ಲಿ. ಸೊ ಆವಾಗ ಏನ್ ಮಾಡಿದ್ರು, ಅದಕ್ಕೆ ಇದೇ ಅರ್ಥ ಅಂತ ಒಂದು ನಿರ್ಣಯ ಮಾಡುವಂತ ಸೂತ್ರಗಳನ್ನ ರಚನೆ ಮಾಡಿದ್ರು. ಸೂತ್ರಗಳು ಸ್ವಲ್ಪವೇ ಇದೆ, ವೇದಗಳು ಅನಂತವಾಗಿದೆಲ್ಲ. ಅಂದ್ರೆ ಸೂತ್ರಗಳು ಅಂಬೋದು ಒಂದು ಫಾರ್ಮುಲಾ ತರ, ಫಾರ್ಮುಲಾ ಅಂದ್ರೆ ಒಂದು ಮೆಥಡಾಲಜಿನ ತಿಳ್ಸ್ಕೊಡೋದು. ಜಸ್ಟ್ ಲೈಕ್ ನಾವು A+B ಹೋಲ್ ಸ್ಕ್ವೇರ್ಡ್ ಅಂತ ಒಂದ್ ಸತಿ ಕೊಟ್ಟುಬಿಟ್ರೆ ಆ ಫಾರ್ಮುಲಾವನ್ನ ಎಲ್ಲಿ ಬೇಕಾದ್ರ ಉಪಯೋಗ ಮಾಡ್ಕೋಬಹುದು. ಹಾಗೇನೆ ಇದು ಸೂತ್ರ ಅಂತ ಕೊಟ್ಟು ಆ ಸೂತ್ರಕ್ಕೇನು ಅಪಾರ್ಥ ಕಲಿಯುಗದಲ್ಲಿ ಬರಕ್ಕೆ ಶುರುವಾದಾಗ ನಮ್ಮ ಆಚಾರ್ಯರು ಅವತಾರ ಮಾಡಿ ಅದಕ್ಕೆ ಅರ್ಥವನ್ನ, ಅದು ಒಳಗಿನ ಅರ್ಥ ಪುರಾಣ ಇತಿಹಾಸ ಮೂಲರಾಮಾಯಣ ಮುಂತಾದಿಂದ ಅದನ್ನ ಅರ್ಥವನ್ನ ಹೀಗೆ ಸರಿಯಾಗಿ ಮಾಡಿ ತೋರಿಸಿದ್ರು. ಅವ್ರು ಮಾಡಿ ಕೊಟ್ಟ ಮೇಲೇನು ನಮ್ಮಲ್ಲಿ ಸರಿಯಾಗಿ ಅರ್ಥ ಆಗಿಲ್ಲ, ಅದಕ್ಕೆ ಚಿಕ್ಕ ಟಿಪ್ಪಣಿ ಕಾರ್ಡ್ ಕಾರೆಲ್ಲ ಬಂದು ಅದನ್ನ ವಿಸ್ತಾರ ಮಾಡಿದ್ರು. ಅದಾದ ಮೇಲೆ ಅವ್ರು ಹೇಳಿಕೊಟ್ಟ ಅರ್ಥನ್ನ ಕಾಲಕ್ರಮದಿಂದ ಏನಾಯ್ತು ಅಂತ 16th-17th century ಬಂದಾಗೆ ನಮ್ಮ ಜನರು ಏನಾಗ್ಬಿಟ್ರು, ಅದು ಮೀಮಾಂಸಕರ ತರ ಕರ್ಮಠರಾಗ್ಬಿಟ್ರು. ಓದೋದು ಒಂದು, ಕರ್ಮ ಮಾಡೋದು ಇದೇ ಇದ್ಬಿಟ್ಟು ಒಳಗಿನ ಅರ್ಥ, ಒಳಗಿನ ಅರ್ಥ ಅಂದ್ರೆ ಆ ಬಿಂಬ ಅನುಸಂಧಾನ ಅಲ್ಲಿ ಹೇಳಿದ್ದ ಸ್ಪಷ್ಟವಾಗಿ, ಆಚಾರ್ಯರು ಹೇಳಿದ್ದಾರೆ, ರಾಯರೂನು ಹೇಳಿದ್ದಾರೆ, ಅದು ನಮ್ಗೆ ಅಷ್ಟು ಕಾಣಿಸೋದಿಲ್ಲ. ಆ ಅರ್ಥವನ್ನ ನಮ್ಮ ದಾಸ ಪರಂಪರೆಯಲ್ಲಿ ಅದನ್ನ ಮೈನ್ ಆಗಿ ಇಟ್ಟುಕೊಂಡು ವಿಸ್ತಾರ ಮಾಡಿ ಹೇಗೆ ನಾವು ಸಾಧನೆ ಮಾಡಬೇಕು, ಪುಸ್ತಕದಲ್ಲಿ ಓದೋದು ಒಂದು, ಆ ಸಾಧನೆ ಹೇಗೆ ಅನುಸಂಧಾನ ಮಾಡಬೇಕು ಎಂಬ ಆ ಅನುಸಂಧಾನ ಕ್ರಮವನ್ನ ತೋರಿಸಿಕೊಟ್ಟು ನಮ್ಮ ಜಗನ್ನಾಥ ದಾಸರು ಅದನ್ನ ಪೂರ್ತಿ ವಿವರವಾಗಿ ಒಂದು ಗ್ರಂಥ ರೂಪದಿಂದ ಈ ಹರಿಕಥಾಂಸಾರವನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಇಲ್ಲಿ ಈ ಭೋಜನರ ಸಹಭಾಗ ಸಂಧಿ ತುಂಬಾ ಶ್ರೇಷ್ಠ ಸಂಧಿ. ಯಾಕೆಂದ್ರೆ ನಾವು ಊಟ ಮಾಡುವುದು ಊಟದಿಂದ ನಮಗೆ ವಿಮೋಚನ ಆಗತ್ತ ಎಂಬುದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪದ್ಯ ಬಂದಾಗೆ 13th ಪದ್ಯದಲ್ಲಿ ಏನಾಗತ್ತ ಅಂದ್ರೆ, ಆಕ್ಚುಲಿ ಮಾಘ ಮಾಸದಲ್ಲಿ ಇನ್ನೊಂದು ದಿವಸ ಏನು ವಿಶೇಷ ಅಂದ್ರೆ ದ್ವಾಪರ ಯುಗ ಶುರುವಾದ ದಿವಸನೂ ಇದೆ ಅಂತ ಹೇಳ್ತಾರೆ. ಸೊ ಲಕ್ಷ್ಮೀ ಪೂಜೆನೂ ಆಗತ್ತ, ಯಾಕೆಂದ್ರೆ ವೇದವ್ಯಾಸರು ಅಂಬ್ರಿಣಿ ರೂಪ ಲಕ್ಷ್ಮೀ ರೂಪ, ಲಕ್ಷ್ಮೀ ಸಹಿತನಾದ ನಾರಾಯಣನ ಪೂಜೆ ಮಾಡೋದ್ರ ಮೂಲಕವಾಗ ಸಂಪತ್ತು ಸಿಕ್ಕತ್ತೆ. ಸಂಪತ್ತು ಅಂದ್ರೆ ಲೌಕಿಕ ಸಂಪತ್ತು ಸಿಕ್ಕತ್ತೆ, ಲೌಕಿಕ ಸಂಪತ್ತು ಪ್ಲಸ್ ನಮಗೆ ನಿಜವಾದ ಸಂಪತ್ತು ಜ್ಞಾನ. ಜ್ಞಾನದಿಂದ ನಮ್ಗೆ ಪಾರ ಆಗ್ತೀವಿ ನಾವು. ಸೊ ಆ ಜ್ಞಾನ ಎಂಬ ಸಂಪತ್ತನ್ನು ವೇದವ್ಯಾಸ ರೂಪ ಭಗವಂತ ಅಂಬ್ರಿಣಿ ರೂಪಿ ಲಕ್ಷ್ಮೀ ದೇವಿ ನಮ್ಗೆ ಕೊಡ್ತಾರ. ಸೊ ಅದು ಇವತ್ತು ವಿಶೇಷವಾದ ದಿವಸ, ಮಾಘಿ ಹುಣ್ಣಿಮೆ ತುಂಬಾ ವಿಶೇಷವಾದ ದಿವಸ. ಸೊ ನೆಕ್ಸ್ಟ್ ಪದ್ಯದಲ್ಲಿ ಏನಾಗತ್ತೆ ಏನ್ ಹೇಳ್ತಾರಂದ್ರೆ, ಇಲ್ಲಿ ನೋಡಿ, ಆರೆರಡು ಸಾವಿರದ ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ, 3.5 ಸಾವಿರದ ಮೇಲೆ 340 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಂದೆ ನಾವು ನೋಡಿದೀವಿ ಹೇಗೆ ಭಗವಂತ ಭೋಕ್ತೃ ಒಳಗಿದ್ದಾನೆ, ಭೋಜನೊಳಗಿದ್ದಾನೆ ಅಂತ ಹೇಳಿ ವಿವರವಾಗಿ ಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ಭೋಜ್ಯದೊಳ ಹೇಳಾಯ್ತು, ಭೋಕ್ತೃ ಒಳಗೆ ಹೇಗೆ ಭಗವಂತ ಇದ್ದಾನೆ ಎಂಬುದನ್ನ ವಿಸ್ತಾರ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದಿನ ಪದ್ಯದಲ್ಲಿ ನಾವು ನೋಡಿದ್ದಾಗೆ ಹೇಗೆ ನಾರಾಯಣ ಅಂದ್ರೆ 8th ಪದ್ಯ ತಕೊಂಡ್ರೆ ನಾರಾಯಣ ಅನಿರುದ್ಧ ಅಂಬೋ ಎರಡು ರೂಪದಿ ಭೋಜ್ ನಾರಾಯಣ ಸರಿ ಸಂಕರ್ಷ್ಣ ಪ್ರದ್ಯುಮ್ನ ರೂಪದಿ ಭೋಕ್ತೃಗೊಳಗೆ ಇದ್ದಾನೆ ಅಂತ ಅಲ್ಲಿ ಹೇಳಿದ್ರು. ಭೋಕ್ತೃನ ಒಳಗೆ ಸಂಕರ್ಷ್ಣ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಆ ಭೋಕ್ತೃ ಅದು ಅಲ್ಲಿ ಹೇಳಿರುವಂತ ವಿಷಯ ಏನು ಅಂದ್ರೆ, ಭೋಕ್ತೃ ಒಳಗೆ ಇದ್ದಾನೆ ಹೇಳುವ ಮೂಲಕವಾಗಿ ಅಲ್ಲಿ ಆ ಭೋಕ್ತೃ ಅಂದ್ರೆ ಊಟ ಮಾಡುವನು, ಅವನಿಗೆ ಹಸಿವೆ ಬಾಯಾರಿಕೆ ಆಗಬೇಕು, ಆವಾಗಲೇ ಅವನು ಸ್ವೀಕಾರ ಮಾಡ್ತಾನ ಅದನ್ನ. ಹಸಿವೆ ಬಾಯಾರಿಕೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅವನು ಇಟ್ಟುಕೊಳ್ತಾನೆ. ಜ್ಞಾನೇಂದ್ರಿಯ ಮೂಲಕವಾಗಿ ಹಸಿ ಆಗತ್ತೆ ಅಂತ ಗೊತ್ತಾಗ್ಬೇಕು, ಆಮೇಲೆ ಊಟ ಮಾಡಬೇಕು. ಸೊ ಇದು ಜ್ಞಾನೇಂದ್ರ ಕರ್ಮೇಂದ್ರಿಯನ್ನು ಹೇಳ್ತಾರೆ, ಮತ್ತು ಹಸಿವೆ ಬಾಯಾರಿಕೆ ಅಂಬೋ ಒಂದು ಆ ಫೀಲಿಂಗ್ ಅದು ಭಗವಂತ ಸಂಕರ್ಷ್ಣ ಪ್ರದ್ಯುಮ್ನ ರೂಪದಿಂದ ಕೊಡ್ತಾನಂತ ಹೇಳ್ತಾರೆ. ಇಲ್ಲಿ ಅನಿರುದ್ಧ ಪ್ರದ್ಯುಮ್ನವನ್ನ ತಕೊಳ್ತಾ ಇದೆ. ಇದು ಏನು ಅಂದ್ರೆ, ಇಲ್ಲಿ ಹೇಳಿರುವಂತ ಅಲ್ಲಿ ಯಾಕೆ ಸಂಕರ್ಷ್ಣ ಪ್ರದ್ಯುಮ್ನ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಅನಿರುದ್ಧ ಪ್ರದ್ಯುಮ್ನ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಹೇಳುವಂತ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಹೇಳಿರುವುದು ಬಾಯಾರಿಕೆ ನೀರು ಅಂಬೋದು ಕೊಡೋದು ಜ್ಞಾನ ಕರ್ಮ, ಇಲ್ಲಿ ಹೇಳೋದು ಹೇಗೆ ಅಂದ್ರೆ, ಭಗವಂತ ಬಂದು ಆಧಾರಭೂತನಾಗಿದ್ದಾನೆ ನಮ್ಮೊಳಗೆ, ಆಧಾರಭೂತನಾಗಿದ್ದಾನೆ. ಯಾವುದಕ್ಕೆ ಆಧಾರಭೂತನಾಗಿದ್ದಾನೆ ಇದನ್ನ ವಿವರಣೆ ಮಾಡ್ತಾರೆ. ಹೇಗೆ ಆಧಾರಭೂತನಾಗಿದ್ದಾನೆ, ಅದು ಮಾಡುವುದಕ್ಕೆ, ಆ ವ್ಯಾಪಾರವನ್ನ ಮಾಡುವುದಕ್ಕೆ ಎಷ್ಟು ರೂಪವನ್ನ ತಾಳಿದ್ದಾನೆ ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನು ವಿಷಯ ಅಂದ್ರೆ, ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಏನ್ ಕಾನ್ಸೆಪ್ಟ್ ಅಂದ್ರೆ, ಕೋಶ ಅಂತ ಒಂದು ಇಲ್ಲಿ ನಮ್ಮ ದೇಹದಲ್ಲಿ ನಾವು ಊಟ ಮಾಡುವಂತ ಭೋಕ್ತೃನ ದೇಹದಲ್ಲಿ ಹೇಗಿದೆ ಅಂದ್ರೆ, ಕೋಶಗಳು ಅಂತ ಇದಂತೆ. ಇಷ್ಟು ತನಕ ನಾವು ನಾಡಿಗಳನ್ನ ನೋಡಿದ್ದೀವಿ ಮತ್ತು ತತ್ವಗಳು ಇದೆ ಅಂತ ನೋಡಿದ್ದೀವಿ. ಸೊ ನಾಡಿಗತ ದೇವತೆಗಳನ್ನ ನೋಡಿದ್ದೀವಿ, ತತ್ವಾಭಿಮಾನಿ ದೇವತೆಗಳನ್ನ ನೋಡಿದ್ದೀವಿ, ಮತ್ತು ಅದ್ರಲ್ಲಿ ಇರುವಂತಹ ಭಗವಂತನ ನೋಡಿದ್ದೀವಿ. ಈವಾಗ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಕೋಶ ಅಂತ ಹೇಳ್ತಾರೆ. ಕೋಶ ಅಂದ್ರೆ ಏನು? ಕೋಶ ಅಂದ್ರೆ ಇಟ್ ಇಸ್ ಅ ಪ್ಲೇಸ್, ಎಲ್ಲ ಪ್ಲೇಸ್ ಒಂದು ಅವಕಾಶವನ್ನ ಕೊಡುವಂತ ಅವಕಾಶ ಅಂದ್ರೆ ಎಂಟೈರ್ ಇದಕ್ಕೆ ಅವಕಾಶ ಅಲ್ಲ, ಒಂದೊಂದಕ್ಕೇನು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಸೊ ಇದು ಹೇಗಿದೆ, ಒಂದರೊಳಗೆ ಒಂದೊಂದು ಇದೆಯಾ ಅಂದ್ರೆ ಹಾಗಲ್ಲ, ಇದು ಎಲ್ಲಾ ಠಾವಿನಲ್ಲೂ ಇದೆ ದೇಹದಲ್ಲಿ. ಇದು ಕೋಶ ಅಂಬುದು ಇಟ್ಸ್ ಒಂದು ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಅದು. ಸೊ ಅದು ಒಂದರೊಳಗೆ ಒಂದಿದೆ ಅಂತ ತಿಳ್ಕೋಬೇಡಿ. ಹೇಳುವಾಗ ಅನ್ನಮಯದಲ್ಲಿ ಪ್ರಾಣಮಯ ನಿಧಾನ, ಪ್ರಾಣಮಯ ಮನೋಮಯ ನಿಧಾನ ಅಂತ ಹೇಳ್ತಾರೆ. ಬಟ್ ತಿಳ್ಕೊಳ್ಳುವಾಗ ಒಳಗೆ ಹೊರಗೆ ಎಲ್ಲಾ ಠಾವಿನಲ್ಲೇ ಇರುತ್ತೆ ಅದು. ಇದು ಹೇಗೆ ಅಂತ ನೋಡೋಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಅನ್ನ ಇಲ್ಲಿ ಈ ಪದ್ಯದಲ್ಲಿ ಎರಡು ಕೋಶಗಳ ವಿಷಯವನ್ನ ಹೇಳ್ತಾರೆ. ಯಾವ ಕೋಶ ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಸೊ ಈ ಅನ್ನಮಯ ಕೋಶ ಅಂಬೋದನ್ನ ಏನಂತ ನೋಡೋಣ. ಅನ್ನಮಯ ಕೋಶ ಅಂಬೋದು ಇದು ಹೇಗಿದೆ ಅಂದ್ರೆ, ಒಂದೊಂದು ಕೋಶನು ಆ ಕೋಶದಲ್ಲಿ ಏನ್, ಕೋಶ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅ ಪ್ಲೇಸ್, ಆ ಕೋಶದಲ್ಲಿ ಏನೇನಿದೆ ಅಂದ್ರೆ ಆ ಕೋಶದಲ್ಲಿ ಬಂದು ಪಂಚಭೂತ ಇರಬೇಕು ನಮ್ಮ ಒಳಗೆ. ಅದು ನಮ್ಮ ಒಳಗೆ ಆ ಪಂಚಭೂತ ಇರಬೇಕು. ಆ ಪಂಚಭೂತದಲ್ಲಿ ಒಂದು ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇರಬೇಕು. ಅದನ್ನ ಪಂಚಭೂತಕ್ಕೇನೋ ಇಂದ್ರಿಯಕ್ಕೇನೋ ಲಿಂಕ್ ಮಾಡುವಂತ ಆ ಒಂದು ತನ್ಮಾತ್ರೆ ಅಂತ ಹೇಳ್ತೀವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ, ಅದಿರಬೇಕು. ಸೊ ಈ ನಾಲ್ಕು ಇರತ್ತೆ ಆ ಕೋಶದಲ್ಲಿ, ನಾಲ್ಕಿರತ್ತೆ. ಇವಾಗ ಅನ್ನಮಯ ಕೋಶ ಅಂತ ತಕೊಂಡಾಗ ಈ ಅನ್ನಮಯ ಕೋಶದಲ್ಲಿ ಇಟ್ಸ್ ಅ ಕಾನ್ಸೆಪ್ಟ್ ಅನ್ನ. ಯಾಕೆಂದ್ರೆ ನಮ್ಗೆ ಈ ಇಂದ್ರಿಯಗಳು ತನ್ಮಾತ್ರೆ ಇದೆಲ್ಲ ಕಾಣಿಸುವಂತದ್ದಲ್ಲ, ತುಂಬಾ ಸೂಕ್ಷ್ಮವಾದ ಅಂಶಗಳು. ಸೊ ಇಲ್ಲಿ ಈ ಕೋಶದಲ್ಲಿ ಏನಿರುತ್ತೆ ಅಂದ್ರೆ ಅನ್ನಮಯ ಕೋಶದಲ್ಲಿ ಅದು ಅನ್ನ ಪ್ರಧಾನವಾಗಿ ಇರುವಂತದ್ದು. ಇಟ್ ಈಸ್ ದ ಫುಡೆಸ್ಟ್ ಒನ್, ಅನ್ನ ಪ್ರಧಾನವಾಗಿ ಇರುವಂತದ್ದು. ಸೊ ಅನ್ನ ಅಂದ್ರೆ ಏನು ಅಂತ ನಾವು ನೋಡಿದ್ದೀವಿ. ಅನ್ನ ಅಂದ್ರೆ ನಾವು ಊಟ ಮಾಡುವುದು, ಯಾವುದನ್ನ ನಾವು ಉಣ್ಣುತ್ತೀವೋ ಅದು ಅನ್ನ ಅಂತ ಆಗತ್ತೆ. ಸೊ ಈ ಅನ್ನ ಅಂಬೋದು ಏನು ಅಂದ್ರೆ ಮಣ್ಣು ಮತ್ತು ನೀರು. ಅನ್ನ ಅಂದ್ರೆ ಬರೀ ಸಾಲಿಡ್ಸ್ ಅಂತ ಅರ್ಥ ಅಲ್ಲ, ಮಣ್ಣು ಮತ್ತು ನೀರಿಂದ ಆದದ್ದು ಅನ್ನ ಅಂತ ಆಗತ್ತೆ. ಸೊ ಈ ಅನ್ನಮಯ ಕೋಶದಲ್ಲಿ ಪ್ರಧಾನವಾದದ್ದು ಈ ಅನ್ನನೇ. ಈ ಅನ್ನ ಏನು ನಮ್ಗೆ ಪುಷ್ಟಿಯನ್ನ ಕೊಡುವುದು ಮೇನ್ ಆಗಿ. ಅನ್ನ ಹಿಂದೆ ನೋಡಿದೀವಿ, ಅನ್ನದಿಂದ ಕೆಲಸ ಏನು ಅಂದ್ರೆ ನಮಗೆ ಒಂದು ಬಲವನ್ನ ಕೊಡೋದು ಮತ್ತು ಈ ದೇಹವನ್ನ ಬೆಳೆಸೋದು ಮತ್ತು ಏನೇನು ವೇಸ್ಟ್ ಇದೆ ಅದೆಲ್ಲ ಹೊರಗೆ ಹಾಕೋದು. ಇನ್ನೊಂದು ಹೇಳ್ತಾರ, ಅನ್ನದಾತ ಗತಿಪ್ರದ ಅಂತ ಆಚಾರ್ಯ ಐತ್ರೇಯ ವ್ಯಾಸದಲ್ಲಿ ಹೇಳ್ತಾರೆ. ಏನಿದು ಅಂದ್ರೆ ಈ ಅನ್ನವನ್ನ ಕೊಡುವುದು ಮೂಲಕವಾಗಿ ವಿಶೇಷ ಅನ್ನದಾತೃ, ಅನ್ನವನ್ನ ಕೊಡುವುದು ಮೂಲಕ ಇನ್ನೊಬ್ರಿಗೆ ಕೊಡುವುದು ಅಂದ್ರೆ ಈವನ್ ನಮ್ಮ ಮನೆಯಲ್ಲಿ ಯಾರಿಗೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಬಡಿಸುವಾಗನು ಆ ಒಂದು ಚಿನ್ನ ಅನ್ನದಾತೃ ಗತಿಪ್ರದ ಅಂತ ಅನ್ನವನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ ಅಂಬೋ ಆ ಒಂದು ಸ್ಮರಣೆ ಬಂದ್ರು ಗತಿಪ್ರದ ಅಂದ್ರೆ ಗತಿ ಅಂದ್ರೆ ಆ ಜ್ಞಾನ, ಆ ಪುಣ್ಯದಿಂದ ಆ ಜ್ಞಾನ ಬರತ್ತೆ ಅಂತ ಹೇಳ್ತಾರೆ. ಸೊ ಅನ್ನಕ್ಕೆ ಭಗವಂತ ಅನ್ನದಲ್ಲಿ ಇದ್ದು ಈ ವಿಶೇಷವನ್ನ ಕೊಟ್ಟಿದ್ದಾನೆ. ಯಾರಿವನು, ಯಾರು ಕೊಟ್ಟಿದ್ದಾನಂದ್ರೆ ಅನಿರುದ್ಧ ಅಂತ ಹೇಳ್ತಾ ಇದ್ದ. ಅನಿರುದ್ಧ ಅಂತ ಇಲ್ಲಿ ಹೇಳ್ತಾ ಇದ್ದ. ಇಲ್ಲಿ ಇರುವಂತ ಈ ಕೋಶದಲ್ಲಿ, ಅನ್ನಮಯ ಕೋಶದಲ್ಲಿ ಇರುವಂತ ಭಗವಂತನ ವಿಶೇಷ ರೂಪ ಬಂದು ಅನಿರುದ್ಧ ಅಂತ ಹೇಳ್ತಾ ಇದ್ದ. ಮತ್ತು ಈ ಅನ್ನಮಯ ಕೋಶ ಹೇಗಿದೆ, ಇಲ್ಲಿ ಅನ್ನಮಯ ಕೋಶದಲ್ಲಿ ಏನೇನೆಲ್ಲ ಇದೆ ಅಂತ ಹೇಳುವಾಗ ಹೇಳ್ತಾರೆ, ಈ ಅನ್ನಮಯ ಕೋಶ ಅಂತ ನೀವು ತಗೊಂಡಾಗ, ಕೋಶ ಅಂದ್ರೆ ಇಟ್ಸ್ ಅ ಪ್ಲೇಸ್, ಆ ಒಂದು ಕಂಟೈನರ್, ಒಂದು ಇಟ್ಸ್ ನಾಟ್ ಅ ರಿಯಲ್ ಕಂಟೈನರ್ ಅಲ್ಲ, ಒಂದು ಕಾನ್ಸೆಪ್ಟ್. ಇಟ್ ಹೌಸಸ್ ಏನೆಲ್ಲ ಇದೆ ಅಂದ್ರೆ ಎರಡು ಮುಖ್ಯವಾಗಿ ಇದೆ ಅಂತ ಹೇಳ್ತಾರೆ. ಎರಡು ಭಾಗಗಳು ಇದಕ್ಕೆ ಇದೆ ಅಂತ ಹೇಳ್ತಾರೆ. ಎರಡು ಭಾಗದಲ್ಲಿ ಏನಿದೆ ಅಂದ್ರೆ ಒಂದು ಭಾಗದಲ್ಲಿ ಏನಿದೆ ಅಂದ್ರೆ ಪೃಥ್ವಿ ಅಂಶ ಇದೆ, ಪಂಚಭೂತ. ನಾನು ಹೇಳಿದಂಗೆ ಒಂದೊಂದು ಎರಡು ಭಾಗ ಮಾಡ್ಕೊಳ್ಳಿ, ಅನ್ನಮಯ ಕೋಶ ಒಂದು ದೊಡ್ಡ ಒಂದು ಕಂಟೈನರ್, ಅದರಲ್ಲಿ ಎರಡು ಪಾರ್ಟಿಷನ್. ಸೊ ಒಂದು ಪಾರ್ಟಿಷನ್ಲಿ ಏನಿದೆ ಅಂದ್ರೆ ಒಂದು ಪಾರ್ಟಿಷನ್ಲಿ ಪೃಥ್ವಿ ಎಂಬೋ ಪಂಚಭೂತ. ಪೃಥ್ವಿ ಎಂಬೋ ಪಂಚಭೂತದಲ್ಲಿ, ಪಂಚಭೂತ ನಮ್ಗೆ ಗೊತ್ತು, ಫೈವ್ ಎಲಿಮೆಂಟ್ಸ್ಲಿ ಕ್ರೂಡೆಸ್ಟ್ ಒನ್ ಪೃಥ್ವಿ ಅಂತ ಹೇಳ್ತೀವಲ್ಲ, ಮಣ್ಣು ಅಂತ. ಸೊ ಆ ಪೃಥ್ವಿ ಎಂಬೋ ಪಂಚಭೂತ ಒಂದಿದೆ. ಸೊ ಆಮೇಲೆ ಆ ಪೃಥ್ವಿ ಅಂತ ಬಂದ ಮೇಲೆ ಆ ಪೃಥ್ವಿಯ ಗುಣ ಏನು, ಘ್ರಾಣ ಮಾಡೋದು ಅಂದ್ರೆ ಘ್ರಾಣ ಅಂಬೋದಿದೆ ಅದಕ್ಕೆ, ಐ ಮೀನ್ ಗಂಧ ಅಂಬೋದು ಅದಕ್ಕೆ ಇದೆ. ಗಂಧ ಅಂಬೋ ತನ್ಮಾತ್ರ ಇದೆ, ಪೃಥ್ವಿಗೆ ಗಂಧ ಉಂಟು. ಪೃಥ್ವಿಯ ಗುಣ ಏನು, ಗಂಧ ಅಂಬೋ ಒಂದು ತನ್ಮಾತ್ರ ಉಂಟು. ಆ ಗಂಧವನ್ನ ತಿಳ್ಕೊಳ್ಳೋಕೆ ಬೇಕಾದ ಇಂದ್ರಿಯ ಜ್ಞಾನೇಂದ್ರಿಯ ಏನು? ಮಣ್ಣು ಇದೆ, ವಾಸನೆ ಇದೆ. ಆ ವಾಸನೆ ನಮ್ಗೆ ಹೇಗ್ ಗೊತ್ತಾಗತ್ತೆ? ಥ್ರೂ ನಮ್ಮ ಘ್ರಾಣೇಂದ್ರಿಯ, ಮೂಗಿನ ದ್ವಾರ. ಮೂಗು ಎಂಬುದು ಒಂದು ಗೋಳಕ ಅಂತ ಹೇಳ್ತೀವಿ. ಆ ಇಂದ್ರಿಯಕ್ಕೆ ಘ್ರಾಣೇಂದ್ರಿಯ ಅಂತ ಹೇಳ್ತಾರೆ. ಅದು ಜ್ಞಾನೇಂದ್ರಿಯ, ಅದು ಮುಖದಲ್ಲಿ ಇರುವಂತದ್ದೆಲ್ಲ ಜ್ಞಾನೇಂದ್ರಿಯಗಳು. ಸೊ ಆ ಘ್ರಾಣೇಂದ್ರಿಯ ಬಂತು. ಪೃಥ್ವಿ ಎಂಬ ಪಂಚಭೂತ ಮತ್ತು ಅದನ್ನ ಗುಣವಾದ ಗಂಧ ಎಂಬುವ ತನ್ಮಾತ್ರ, ಅಥವಾ ಗುಣ ಅಂತಾನೆ ತಗೊಳ್ಳೋಣ, ಗುಣ ಗಂಧ. ಆ ಗಂಧವನ್ನ ಆಸ್ವಾದನ ಮಾಡ್ಲಿಕ್ಕೆ ಬೇಕಾದ ಜ್ಞಾನೇಂದ್ರಿಯ ಬಂದು ಘ್ರಾಣೇಂದ್ರಿಯ ಬರುತ್ತೆ. ಆಮೇಲೆ ಇದಾದ್ಮೇಲೆ ಇದನ್ನ ನಮ್ಮ ಹೊರಗೆ ಕಳಿಸುವಂತ ಕರ್ಮೇಂದ್ರಿಯನು ಬೇಕು. ಏನು ಹೊರಗೆ ಕಳಿಸುವಂತದ್ದು ಅಂದ್ರೆ, ಇಲ್ಲಿ ಹೇಳುವಂತದ್ದು ಉಪಸ್ಥ ಅಂತ ಹೇಳ್ತಾರೆ. ಉಪಸ್ಥ ಎಂಬೋ ಒಂದು ಕರ್ಮೇಂದ್ರಿಯ ಇದಂತ ಹೇಳ್ತಾರೆ. ಸೊ ಈ ನಾಲ್ಕು ಇಲ್ಲಿ ಬರುತ್ತೆ. ಇದು ಒಂದು ಸೆಕ್ಷನ್ ಆಫ್ ಅನ್ನಮಯ ಕೋಶ. ಇನ್ನೊಂದು ಸೆಕ್ಷನ್ ಆಫ್ ಅನ್ನಮಯ ಕೋಶದಲ್ಲಿ ಏನಿದೆ ಅಂದ್ರೆ, ಮುಂದೆ ಹೇಳಿದಂತೆ ಅನ್ನಮಯ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಪೃಥ್ವಿ ಅಂಡ್ ಅಪ್. ಪೃಥ್ವಿ ಅಂದ್ರೆ ಪೃಥ್ವಿ ಭಾಗ, ಅಪ್ ಅಂದ್ರೆ ನೀರು. ಇದು ಎರಡು ಸೇರಿದ ಅದು ಅನ್ನಮಯ ಕೋಶ ಆಗುತ್ತೆ. ಪ್ರಧಾನವಾಗಿ ಇಲ್ಲಿ ಇರುವಂತ ಅನ್ನಮಯ ಕೋಶದಲ್ಲಿ ಅನ್ನನೇ ಪ್ರಧಾನವಾಗಿದೆ. ಸೊ ಆ ಪೃಥ್ವಿಗೆ ಸಂಬಂಧಪಟ್ಟ ನಾಲ್ಕನ್ನ ಇಲ್ಲಿ ಇಟ್ಟುಕೊಂಡಿವಿ. ಎರಡನೇ ಕೋಶ ಅಲ್ಲ, ಅದ್ರಲ್ಲಿ ಇರುವಂತ ಅನ್ನಮಯ ಕೋಶದ ಇನ್ನೊಂದು ಭಾಗದಲ್ಲಿ ಏನಿದೆ ಅಂದ್ರೆ, ಅಲ್ಲಿ ಅಪ್ಪು ಇದೆ. ಅಪ್ಪು ಅಂದ್ರೆ ನೀರು. ಪಂಚಭೂತದಲ್ಲಿ ಮಣ್ಣು ಆದ ಮೇಲೆ ಬರುವಂತದ್ದು ನೀರು. ಆ ನೀರಲ್ಲಿ ಏನಿದೆ, ರಸ ಇದೆ. ಸೊ ನೀರು ಎಂಬೋ ಪಂಚಭೂತ. ಆಮೇಲೆ ಅದು ಅದಕ್ಕೆ ಸಂಬಂಧಪಟ್ಟ ಗುಣ ಆ ರಸ ಎಂಬೋ ಗುಣ ಇದೆ. ತನ್ಮಾತ್ರ ಅಂತ ತಗೊಳ್ಳೋಣ, ಬೇಕಾದ್ರೆ ತನ್ಮಾತ್ರ ಅಥವಾ ಗುಣ ಅಂತ ತಗೊಳ್ಳೋಣ. ಅದನ್ನ ಸವಿಯುವಂತ ಇಂದ್ರಿಯ ಏನು, ನಮ್ಮ ನಾಲಿಗೆ, ಜಿಹ್ವೇಂದ್ರಿಯ ಅಂತ ಕರೀತಾರೆ. ನಾಲಿಗೆ ಎಂಬುದು ಇಟ್ ಇಸ್ ಜಸ್ಟ್ ಗೋಳಕ. ಗೋಳಕ ಅಂದ್ರೆ ಶೇರ್. ಬಟ್ ಇಂದ್ರಿಯಗಳು ಇರೋದು ಲಿಂಗ ದೇಹದಲ್ಲಿ ಇದೆ. ಸೊ ಅದಕ್ಕೆ ನೋಡಿ, ಅನ್ನಮಯ ಕೋಶ ಸ್ಥೂಲವಾಗಿ ಹೊರಗೆ ಇದ್ರನು ಅದನ್ನ ಇಂದ್ರಿಯ ಒಂದು ಹೇಳುವಾಗ ನಾವು ಲಿಂಗ ದೇಹಕ್ಕೆ ಹೋಗ್ತೀವಿ. ಸೊ ಅದಕ್ಕೆ ಏನಾಯ್ತು, ಇದು ಈ ಕೋಶಗಳು ಎಂಬುದು ಒಂದು ಕಾನ್ಸೆಪ್ಟ್, ಎಲ್ಲಾ ಕಡೆನೂ ಇರಬಹುದು, ಎಲ್ಲಿ ಇದೆ ಅಂತ ಯು ಕೆನಾಟ್ ಪಿನ್ ಪಾಯಿಂಟ್. ಸೊ ಇಲ್ಲಿ ನೋಡಿ, ಆ ಒಂದು ರಸನೇಂದ್ರಿಯದ ಹಿಂದೆ ನೋಡಿದ್ದು ಘ್ರಾಣೇಂದ್ರಿಯ, ಇದೆಲ್ಲ ಲಿಂಗ ದೇಹದಲ್ಲಿ ಇದೆ. ಲಿಂಗ ದೇಹದಿಂದ ಕನೆಕ್ಷನ್ ಬರುತ್ತೆ ಎಲ್ಲ ದೇಹಕ್ಕೆನು. ಸೊ ಇಲ್ಲಿ ಅಪ್ಪು ಎಂಬೋ ಪಂಚಭೂತ ಇದೆ, ಅದನ್ನ ಗುಣವಾದ ರಸ ಎಂಬೋ ತನ್ಮಾತ್ರ ಇದೆ. ಆ ರಸವನ್ನ ಸವಿಯುವಂತ ಆ ಒಂದು ಇಂದ್ರಿಯ ಜಿಹ್ವೇಂದ್ರಿಯ ಅಂತಿದೆ. ಮತ್ತು ಇದು ಮೂಲಕವಾಗಿ ವೇಸ್ಟ್ ಪ್ರಾಡಕ್ಟ್, ಇದನ್ನ ಹೊರಗೆ ತಳ್ಳಲಕ್ಕೆ, ಎಲ್ಲ ಒಳಗೆ ಹಾಕೊಂಡ್ರೆ ದಟ್ ಇಸ್ ನಾಟ್ ಗುಡ್. ಎಕ್ಸ್ಕ್ರೀಷನ್ ಎಂಬುದು ಬೇಕು. ಅದಕ್ಕೆ ಏನು, ವಾಯು ಎಂಬೋ ಕರ್ಮೇಂದ್ರಿಯ, ಎಕ್ಸ್ಕ್ರೀಟ್ರಿ ಆರ್ಗನ್, ಅದನ್ನು ಹೇಳಿದ. ಸೊ ಹೀಗೆ ಏನಾಯ್ತು, ಇವಾಗ ಅನ್ನಮಯ ಕೋಶದಲ್ಲಿ ಎರಡು ಡಿವಿಷನ್ಸ್ ಇದೆ. ಒಂದು ಬಂದು ಈ ಪೃಥ್ವಿ ಮುಂತಾದ ನಾಲ್ಕು ಸಂಬಂಧಪಟ್ಟ ನಾಲ್ಕು, ಎರಡನೇ ಡಿವಿಷನ್ ಅಲ್ಲಿ ನೀರಿಗೆ ಸಂಬಂಧಪಟ್ಟ ನಾಲ್ಕು. ಇಷ್ಟು ಇದೆ, ಇಷ್ಟೇನಾ ಇದೆ ಅಂದ್ರೆ ಇಲ್ಲ, ಇಷ್ಟು ಇಲ್ಲ, ಇದೆಲ್ಲ ಜಡ. ಸೊ ಇದಕ್ಕೆ ಏನ್ ಬೇಕು, ಇವಾಗ ಒಂದೊಂದಕ್ಕೇನೋ ಒಂದೊಂದು ಅಲ್ಲಿ ಅದು ಆ ಫಂಕ್ಷನ್ ಅನ್ನ ಮಾಡ್ಬೇಕಂದ್ರೆ, ಆ ಕೆಲಸವನ್ನ ಮಾಡ್ಬೇಕಂದ್ರೆ ಅದು ಜಡಕ್ಕೆ ಅಷ್ಟು ಶಕ್ತಿ ಇಲ್ಲ. ಸೊ ಆ ಜಡದಲ್ಲಿ ಯಾರಿರಬೇಕು, ದೇವತೆಗಳು ಇರಬೇಕು. ಆ ದೇವತೆಗಳು ಯಾರು ಅಂತ ಅದನ್ನು ಹೇಳ್ತಾರೆ. ಅಂದ್ರೆ ಇವಾಗ ಪೃಥ್ವಿ ಅಂತ ತಗೊಳ್ಳೋಣ ಫಸ್ಟ್, ಅನ್ನಮಯ ಕೋಶಕ್ಕೆ ಅನಿರುದ್ಧ ದೇವ ಅಂತ ಆಗ್ಬಿಟ್ಟ. ಆ ಅನ್ನಮಯ ಕೋಶಕ್ಕೆ ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ವಾಯುದೇವರ ಮೂಲಕವಾಗಿ ಅಲ್ಲಿ ಪ್ರಾಣನಾಮಕ ವಾಯುದೇವರ ಮೂಲಕವಾಗಿ ಅವ್ರು ಕೆಲಸ ಮಾಡ್ತಾರೆ. ಪ್ರಾಣನಾಮಕ ವಾಯುದೇವ, ಆ ಪ್ರಾಣನಾಮಕ ವಾಯುದೇವರು ಏನು ಮಾಡ್ತಾರೆ, ಅವರು ಆ ರುದ್ರದೇವರನ್ನ ಪ್ರೇರಣೆ ಮಾಡ್ತಾರೆ ಅನ್ನಮಯ ಕೋಶಕ್ಕೆ ರುದ್ರದೇವರು. ಇದಕ್ಕೆಲ್ಲ ಪ್ರಮಾಣ ಎಲ್ಲಿ ಇದೆ ಅಂದ್ರೆ, ಇದು ಎಲ್ಲವೂ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳಿರುವಂತ ಆಲ್ಮೋಸ್ಟ್ ಈ ತರ ಪ್ರಮೇಯಗಳಿಗೆ ಐತ್ರೇಯ ಭಾಷೆಯಲ್ಲಿ, ಐತ್ರೇಯ ಸಂಹಿತೆಯಲ್ಲಿ ಆಚಾರ್ಯರು ಕೊಟ್ಟಿದ್ದನ್ನೇ ಇಟ್ಕೊಂಡಿದ್ದಾರೆ ದಾಸರು. ಇಲ್ಲಿ ಯಾರು ಹೇಳ್ತಾ ಇದ್ದಾರಂತೆ, ರುದ್ರದೇವರು ಅಂತ ಹೇಳ್ತಾರೆ. ರುದ್ರದೇವರಿಗೆ ಅನ್ನಮಯ ಕೋಶಕ್ಕೆ ರುದ್ರದೇವರು ಅಭಿಮಾನಿ ಆಗ್ತಾರೆ. ರುದ್ರದೇವರಿಗೆ ಶರೀರ ಪುರುಷ ಅಂತಾನು ಕರೀತಾರೆ, ಶರೀರ ಪುರುಷ ಅಂತ ರುದ್ರದೇವರಿಗೆ ಕರೀತಾರೆ. ಆಮೇಲೆ ಇಡೀ ಅನ್ನಮಯ ಕೋಶಕ್ಕೆ ರುದ್ರದೇವರು ಅಭಿಮಾನಿ. ಅದು ಒಳಗೆ ಇರುವಂತ ಡಿವಿಷನ್ಸ್ ಇದೆ, ಎಲ್ಲಿ ನೋಡಿದ್ದೀವಿ ಪೃಥ್ವಿ ಅಂತ, ಪೃಥ್ವಿ ಅಂಶ ಅಂತ ನೋಡಿದ್ವಿ. ಅದಕ್ಕೆ ಯಾರು ಅಭಿಮಾನಿ ಅಂದ್ರೆ ಧರಾದೇವಿ ಅಭಿಮಾನಿ ಅಂತ ಹೇಳ್ತಾರೆ. ಧರಾದೇವಿ ಶನೇಶ್ವರ ಅಭಿಮಾನಿ ದೇವ್ರ ಧರಾದೇವಿ ಅಂತ ಹೇಳ್ತಾರೆ. ಹೌದು, ಶನೇಶ್ವರ ಬೇಡ ಇಲ್ಲೇ, ಧರಾದೇವಿ ಬಂದು ಇದಕ್ಕೆ ಅಭಿಮಾನಿಯಾಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಆ ಗಂಧ, ಗಂಧಕ್ಕೆ ಬಂದು ಅಶ್ವಿನಿ ದೇವತೆಗಳು ಗಂಧಕ್ಕೆ ಅಭಿಮಾನಿ ಆಗ್ತಾರೆ. ಆಮೇಲೆ ಸಾರಿ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು ಅಭಿಮಾನಿ ಆಗ್ತಾರೆ. ಈ ಗಂಧಕ್ಕೆ ಯಾರು ಅಭಿಮಾನಿ ಆಗ್ತಾರೆ ಅಂದ್ರೆ ಉಪಪ್ರಾಣರು ಇರ್ತಾರೆ, ಅವರು ಅಭಿಮಾನಿ ಆಗ್ತಾರೆ. ಪ್ಲಸ್ ಆ ಪಾರ್ವತಿ ದೇವಿಯೂ ಗಂಧಕ್ಕೆ ಅಭಿಮಾನಿ ಆಗ್ತಾಳೆ. ಸೊ ಪೃಥ್ವಿ ಆಯ್ತು, ಘ್ರಾಣ ಆಯ್ತು, ಘ್ರಾಣೇಂದ್ರಿ ಆಯ್ತು, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು, ಗಂಧ ಆಯ್ತು. ಆಮೇಲೆ ಉಪಸ್ಥ, ಉಪಸ್ಥಕ್ಕೆ ಯಾರು ಅಭಿಮಾನಿ ಅಂದ್ರೆ ಮನು, ಸ್ವಯಂಭೂ ಮನುವನ್ನ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಶತರೂಪ ಸ್ವಯಂಭೂ ಮನು ಅಥವಾ ಯಮ ಅನ್ನು ಹೇಳ್ತಾರೆ. ಇದು ಒಂದೊಂದಕ್ಕೇನೋ ಅಭಿಮಾನಿ ದೇವತೆಗಳು ಈ ಕೋಶಕ್ಕೆ, ಈ ಕೋಶದಲ್ಲಿ ಇರುವಂತಹ ಒಂದು ಸೆಕ್ಷನ್. ಇನ್ನೊಂದು ಸೆಕ್ಷನ್ ನೀರಿನ ಸೆಕ್ಷನ್. ಇಲ್ಲಿ ಬಂದು ಆಪ ನೀರಿಗೆ ಯಾರು ಅಭಿಮಾನಿ ಅಂದ್ರೆ ವರುಣ ಬುಧ ಅಭಿಮಾನಿ ಆಗ್ತಾರೆ. ಆಮೇಲೆ ರಸನೇಂದ್ರಿಯಕ್ಕೆ ರಸ ತನ್ಮಾತ್ರೆಗೆ, ಆ ಒಂದು ತನ್ಮಾತ್ರೆ ಆ ಗುಣಕ್ಕೆ ಯಾರು ಅಭಿಮಾನಿ ಅಂದ್ರೆ ಉದಾನ ವಾಯುನು ಹೇಳ್ತಾರೆ. ಉದಾನ ವಾಯು ರುದ್ರಪುತ್ರರಾದ ಉದಾನ, ಇಲ್ಲಿ ಉದಾನ ಅಂದ್ರೆ ನಮ್ಮ ಮುಖ್ಯಪ್ರಾಣರ ಪಂಚರೂಪ ಅಂತ ತಗೋಬಾರ್ದು, ಯಾಕೆಂದ್ರೆ ಮುಖ್ಯಪ್ರಾಣರಿಗೆ ಪಂಚರೂಪ ಉಂಟು. ಆಮೇಲೆ ಗರುಡನಿಗೇನು ಪಂಚರೂಪ ಉಂಟು, ಉಪಪ್ರಾಣರಿಗೆ ಪಂಚರೂಪ ಉಂಟು. ಸೊ ಈ ತರ ಇಂದ್ರ ಮತ್ತು ರುದ್ರರಿಗೆ ಸೇರಿ ಪಂಚರೂಪಗಳು ಉಂಟು. ಸೊ ಅನೇಕ ಪಂಚರೂಪಗಳು ಇಲ್ಲಿ ಹೇಳಿರುವಂತ ಉದಾನ ವಾಯು ರಸ ತನ್ಮಾತ್ರಕ್ಕೆ ಉದಾನ ವಾಯು ಅಂದ್ರೆ ಆ ರುದ್ರನ ವಾಯುವಿನ ಪುತ್ರನಾದ ಉದಾನ ವಾಯು, ಉಪಪ್ರಾಣರು ಅಂತ ಕರೀತಾರೆ. ಇವರನ್ನ ತಕೋಬೇಕು ಅಥವಾ ನಾವು ಬಂದು ವಾರುಣಿ ದೇವಿಯನ್ನ ತಕೋಬೇಕು. ಸೊ ಇದು ರಸ ತನ್ಮಾತ್ರ ಆಯ್ತು. ಆಮೇಲೆ ಜಿಹ್ವ ಆ ಇಂದ್ರಿಯ, ಅದಕ್ಕೇನೋ ವರುಣನೇ ದೇವತೆ ಆಗ್ತಾನೆ ಜಿಹ್ವಕ್ಕೆ. ಆಮೇಲೆ ಪಾಯು, ಪಾಯು ಇಸ್ ಎಕ್ಸ್ಕ್ರೀಟ್ರಿ ಆರ್ಗನ್, ಅದಕ್ಕೆ ಮಿತ್ರ, ಪಾಯುಗೆ ಮಿತ್ರನನ್ನ ಅಭಿಮಾನಿ ಆಗ್ತಾರೆ. ಸೊ ಹೀಗೆ ಒಂದೊಂದಕ್ಕೇನು ಅಭಿಮಾನಿಯನ್ನು ತಿಳ್ಕೋಬೇಕು. ಸೊ ಎಲ್ಲ ಬೇಸಿಕಲಿ ಇದನ್ನ ಪರ್ಪಸ್ ಏನು, ಇಷ್ಟು ವಿಷಯಗಳು ನಾವು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ ಮೇನ್ ಪರ್ಪಸ್ ಏನು ಅಂದ್ರೆ ಇಷ್ಟು ಕೆಲಸಗಳು ನಮ್ಮೊಳಗೆ, ನಾವು ಊಟ ಅಂತ ನಾವು ಬರೀ ಬಾಯಿಲಿ ಹಾಕೊಳ್ತೀವಿ, ಆ ಹಿನ್ನೆಲೆಯಲ್ಲಿ ಇಷ್ಟು ಕೆಲಸಗಳಾಗತ್ತೆ, ಇಷ್ಟು ಅಂಶಗಳು ಉಂಟು, ಇಷ್ಟು ದೇವತೆಗಳು ಉಂಟು ಅಂತ ನಾವು ತಿಳ್ಕೋಬೇಕು ಫಸ್ಟ್. ದಟ್ ಈಸ್ ದ ಮೇನ್, ಇದು ಹೇಳುವಂತ ಮೇನ್ ಪರ್ಪಸ್ ಇಸ್ ಏನೋ ನಾವೇ ಊಟ ಮಾಡ್ತೀವಿ, ನಾವೇ ನಮ್ಗೆ ಗ್ರೋತ್ ಇದೆಲ್ಲ ಆಗತ್ತೆ ಅಂತ ತಿಳ್ಕೋಬೇಡಿ. ಹಿನ್ನೆಲೆಯಲ್ಲಿ ಇಷ್ಟು ದೇವತೆಗಳು ಇದ್ದಾರೆ, ಇಷ್ಟು ದೇವತೆಗಳ ಉಪಕಾರ ನಿಮ್ಗೆ ಬೇಕಾಗಿತ್ತೆ, ಅದಕ್ಕೆ ಇವರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೆಲವರಿಗೆ ಪ್ರಶ್ನೆ ಬಂದ್ಬಿಡತ್ತೆ, ದೇವರು ದೊಡ್ಡವ, ವಾಯುದೇವರಲ್ಲಿ ದೇವರು, ನಾವು ನಮಸ್ಕಾರ ಮಾಡ್ತೀವಿ, ಈ ದೇವತೆಗಳು ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕ್ವಶನ್ ಬಂದ್ಬಿಡುತ್ತೆ. ಅದಕ್ಕೆ ಇದು ದ ಮೇನ್ ಪರ್ಪಸ್ ಇದ್ರಲ್ಲಿ, ಫಸ್ಟ್ ಟು ಸ್ಟಾರ್ಟ್ ವಿತ್ ಒಂದು ಊಟ ಅಂಬೋ ಕೆಲಸ ಹಿನ್ನೆಲೆಯಲ್ಲಿ ಇಷ್ಟು ದೇವತೆಗಳ ಸಹಕಾರ ನಮಗೆ ಬೇಕಾಗಿರುತ್ತೆ. ಅದಕ್ಕೆ ನಾವು ಪ್ರತಿ ಒಂದೊಂದು ಹೊತ್ತನು ಬಾಯಲ್ಲಿ ಇರೋವಾಗ ಅಷ್ಟು ದೇವತೆಗಳು ಮಾಡ್ತಾರಂತ ತಿಳ್ಕೊಂಡ ನಾನೇ ಮಾಡ್ತೀನಿ ಎಂಬೋ ಒಂದು ಆ ಒಂದು ಅಹಂಕಾರ, ಕೆಟ್ಟ ಅಹಂಕಾರ ಹೋಗ್ಬಿಡುತ್ತೆ. ದಟ್ ಇಸ್ ಅ ಮೇನ್ ಥಿಂಗ್. ನಾವು ಮಾಡುವಂತ ಒಂದೊಂದು ಕೆಲಸದಲ್ಲಿನೂ ಒಳ್ಳೆ ಕೆಲಸನೇ ಮಾಡ್ತೀವಿ, ದೇವರ ಮುಂದೆ ನೈವೇದ್ಯ ಇಡ್ತೀವಿ, ದೇವರನ್ನ ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಎಷ್ಟೇ ಮಾಡಿದ್ರು ನಾನೇ ಮಾಡ್ತೀನಿ ಅಂತ ಒಂದು ನಮ್ಗೆ ಬಂದ್ರೆ, ನಾನೇ ಇವತ್ತು ಪ್ರದರ್ಶನ ಹಾಕಿದ್ದೀನಿ, ನಾನೇ ಪೂಜೆ ಮಾಡಿದ್ದೀನಿ ಅಂತ ಹಾಕಿದ್ರೆ ಅದು ನಮಗೆ ಸಾಧನೆ ಆಗೋದಿಲ್ಲ. ಒಳ್ಳೆ ಜನ್ಮ ಸಿಕ್ಕಬಹುದು ದೇವರ ಪೂಜೆ ಮಾಡಿದ್ದಕ್ಕೆ, ಬಟ್ ಸಾಧನೆ ಅಂತ ಪ್ರವರ್ತನ, ಒಳ್ಳೆ ಸಾಧನೆ, ಮೋಕ್ಷ ಸಾಧನೆ ಆಗೋದಿಲ್ಲ. ಅದಕ್ಕೆ ದಾಸರು ಇಷ್ಟಿಷ್ಟು ಹೇಳ್ತಾರೆ, ಫಸ್ಟ್ ನಾವು ಇವರೆಲ್ಲ ಇದಾರೆ, ಇವರುಗಳಿಗೆ ನಮಗೆ ನಮಸ್ಕಾರ ಮಾಡಬೇಕು ಅಂಬೋದನ್ನ ತಿಳ್ಕೊಳ್ಳೋದು ಫಸ್ಟ್ ಅಂಶ ಆಗತ್ತೆ. ಆಮೇಲೆ ಆ ಒಂದು ಅನುಸಂಧಾನದ ಇಷ್ಟು ದಯ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡ ಮೇಲೆ ಹೇಗೆ ಮಾಡುತ್ತಾರ ಅಂಬೋ ಒಂದು ಜಿಜ್ಞಾಸವನ್ನ ಈ ದೇವತೆಗಳೇ ನಮ್ಗೆ ಉಂಟು ಮಾಡಿಸ್ತಾರ. ಯಾಕೆಂದ್ರೆ ನಾವು ಒಳ್ಳೆ ಜೀವಿಗಳು, ನಮ್ಗೆ ಪಾಪ ಅಡ್ಡ ಕೂತಿದೆ, ಆ ಪಾಪವನ್ನ ಇವರು ತೆಗಿತಾರೆ ಈ ದೇವತೆಗಳು, ಈ ವರುಣ ಮಿತ್ರ ಮತ್ತು ಭೂದೇವಿ ಅಶ್ವಿನಿ ದೇವತೆಗಳು, ಇವರೆಲ್ಲ ನಮ್ಗೆ ಈ ಊಟ ಮಾಡುವಂತ ಒಂದು ಕ್ರಿಯೆಗೆ ಉಪಕಾರ ಮಾಡಿದ್ದಾರೆ ಅಂತ ಅವರನ್ನ ಸ್ಮರಣೆ ಮಾಡುವುದ ಫಲ ಏನು ಅಂದ್ರೆ ಅವರು ನಮಗೆ ಉಪಕಾರ ಮಾಡ್ತಾರೆ. ಈ ಜಿಜ್ಞಾಸವನ್ನ ಹೇಗೆ ಮಾಡ್ತಾರೆ, ಇನ್ನು ಏನ್ ವಿಷಯ ಇದೆ, ಇನ್ನು ಏನಿದು ಏನು ತಿಳ್ಕೊಳ್ಳೋ ಜಿಜ್ಞಾಸೆ ಉಂಟು ಮಾಡ್ತಾರೆ. ಆಮೇಲೆ ನಾವು ಎಲ್ಲಿ ಇದೆ ಅಂತ ಹುಡುಕ್ತಿ, ಓಹೋ ಹರಿಕಥಾಂಸಾರದಲ್ಲಿ ಇದೆ ಅಂತ ಯಾರೋ ಹೇಳ್ತಾ, ಓ ಹರಿಕಥಾಂಸಾರ ನೋಡ್ತಿ, ಆಮೇಲೆ ಇದು ಸೇನು ತಿಳಿಲಕ್ಕೆ ಪ್ರಯತ್ನ ಮಾಡ್ತಿ. ಸೊ ಇಷ್ಟನ್ನು ಮಾಡಿಸೋರು ಯಾರು ಅಂದ್ರೆ ಈ ದೇವತೆಗಳೇ, ವಾಯುದೇವರಿಂದ ಪ್ರೇರಿತವಾದ ಈ ದೇವತೆಗಳೇ ಮಾಡಿಸ್ತಾರೆ. ಸೊ ಇಟ್ ಗೋಸ್ ಸಮ್ ಒನ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅವರೇ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾವು ತಲೆ ಬಿಸಿ ಮಾಡ್ಕೊಳ್ಳೋಕೆ ಅವಶ್ಯಕತೆನೆ ಇಲ್ಲ. ಫಸ್ಟ್ ಒಂದು ಸ್ಟೆಪ್ ನಾವು ಮಾಡೋದು, ನಾವು ಊಟ ಮಾಡೋದು ಹಿನ್ನೆಲೆಯಲ್ಲಿ ಇಷ್ಟು ಒಂದು ಸಮಾಚಾರ ಇದೆ, ಇಷ್ಟು ಒಂದು ದೇವತೆಗಳು ನಮ್ಮನ್ನ ಕೈ ಹಿಡಿದು ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು, ಇಟ್ ವಿಲ್ ಟೇಕ್ ಯು ಟು ಮಚ್ ಹೈಯರ್ ಹೈಟ್ಸ್. ಸೊ ಅದು ಪರ್ಪಸ್. ಅದಾದ ಮೇಲೆ ನೆಕ್ಸ್ಟ್, ಸೊ ವಿಷಯಗಳು ತುಂಬಾ ಹೇಳಿದ್ದಾರೆ, ನಮಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ನಾವು ನೋಡ್ತಾ ಹೋದ್ರು ಇಟ್ ವಿಲ್ ಗಿವ್ ಅಸ್ ದ ಇಂಟ್ರೆಸ್ಟ್. ಒನ್ಸ್ ಯು ಹ್ಯಾವ್ ದ ಇಂಟ್ರೆಸ್ಟ್ ದೆನ್ ಯು ವಿಲ್ ನೋ ಮೋರ್. ಹೀಗೆ ಸಾಧನೆ ಎಂಬುದು ಹೋಗುತ್ತೆ. ಒಂದ್ಸತಿ ನಾವು ಓದಿದ್ರೆ ಸಾಧನೆ ಆಗಲ್ಲ. ತಿರ್ಗಾ ಈ ಹರಿಕಥಾಂಸಾರ ಭೋಜನ ರಸೈ ವಾಸಂತಿ ಆದ್ಮೇಲೆ ತಿರ್ಗಾ ಒಂದ್ಸತಿ ಓದೋವಾಗ ನಿಮ್ಗೇನೆ ಫ್ರಮ್ ದ ಪ್ರೀವಿಯಸ್ ಟೈಮ್ ಟು ದಿಸ್ ಟೈಮ್ ನಿಮ್ಗೇನೆ ಸ್ವಲ್ಪ ಥಾಟ್ಸ್ ಎಲ್ಲ ಬರುತ್ತೆ. ಅನದರ್ ಟೈಮ್ ನೀವು ಓದಾಗ ಇನ್ನು ಸ್ವಲ್ಪ ವಿಷಯಗಳು ನಿಮ್ಗೇನೆ ಹೊಳೆಯುತ್ತೆ. ಯಾಕೆಂದ್ರೆ ಎಷ್ಟೇ ನಾವು ಪಾಠ ಓದಿ ಕೇಳಿದ್ರು ಸಾಕಾಗಲ್ಲ, ಒಳಗಿಂದ ಈ ದೇವತೆಗಳು ಒಳಗಿದ್ದಾರಲ್ಲ, ವರುಣ ಮಿತ್ರ ವಾಯು ಉದಾನ ವಾಯುದಾನವ ಇವರುಗಳು ನಮಗೆ ಹೊಳೆಸುವಂತೆ ಮಾಡುತ್ತಾರೆ. ಸೊ ಅವರ ಅನುಗ್ರಹ ನಮ್ಗೆ ಬರುತ್ತೆ, ಅವರೇ ನಮ್ಗೆ ತೋರಿಸಿಕೊಡ್ಬೇಕು. ಸೊ ಇಲ್ಲಿ ಹಾಗೆ ಹೇಳ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ, 6200 ಮೇಲೆ 251 ಅಂತ ಹೇಳ್ತಾ ಇದ್ದಾರೆ. ಅನಿರುದ್ಧ ಅಂಬೋನು ಇಲ್ಲಿ ಹೇಗಿದ್ದಾನೆ, ಈ ಕೋಶದಲ್ಲಿ ಅವನು ಹೇಗೆ ಇದ್ದಾನೆ ಅಂದ್ರೆ ಹೇಳ್ತಾರ 8251 ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಇದು ಏನು ಅಂದ್ರೆ ಆ ಶಬ್ದವೇ ಹೇಳತ್ತಂತ. ಅಲ್ಲಿ ಅಂಕಾನ ವಾಮತೋಗತಿ ಅಂತ ಹೇಳಿದ್ದೀವಿಲ್ಲ, ಹಾಗೇನೆ ಇಲ್ಲಿ ಹೇಗೆ ಅಂದ್ರೆ ಅ ತಗೊಳ್ಳಿ, ಅನಿರುದ್ಧ ತಗೊಳ್ಳೋಣ. ಅ ತಗೊಂಡ್ರೆ ಅದು ಫಸ್ಟ್ ಲೆಟರ್ ಆಗತ್ತೆ, ಒಂದಾಗತ್ತೆ. ಅ ಆಮೇಲೆ ನ ಬಂದು ಏನಾಗತ್ತೆ, ತದನ್ನ ಅದು ಏನಾಗತ್ತೆ, ಐದನೇದಾಗತ್ತೆ. ಸೊ 1 and 5 1 5 ರು ಯಾರ ರು ಆಗತ್ತೆ, ಯಾರ ಎರಡನೇದಾಗತ್ತೆ. ಸೊ ಏನಾಯ್ತು 1 5 2 ಹಾಕೊಳ್ಳಿ. ಆಮೇಲೆ ಏನಿದಂದ್ರೆ ಅನಿರು ದ ಇದಿಲ್ಲಿ ಏನು ರೂಲ್ ಹೇಳ್ತಾರೆ, ಇದ್ದು ಅಂದ್ರೆ ಅನಿರುದ್ ಇದ್ದು ಅಂದ್ರೆ ಏನಾಗತ್ತೆ, ಮೂರನೇ ದ ಬರತ್ತೆ ಆಮೇಲೆ ದ ಅದು ಬಂದು ನಾಲ್ಕನೇದು ಬರುತ್ತೆ. ಬಟ್ ರೂಲ್ ಏನು ಅಂದ್ರೆ ಈ ಮೂರನೇ ದ ಅಂತ ಹಾಕೊಂಡಿದ್ದೀರಲ್ಲ ಅದು ಮೂರು ಹಾಕೋಬಾರ್ದಂತೆ, ನಾಲ್ಕು ಹಾಕೋಬೇಕು. ಯಾಕೆ ಅಂದ್ರೆ ಹೇಳ್ತಾರೆ ಏನು ರೂಲ್, ಅದು ಏನೋ ಗ್ರಾಮರ್ ಏನೋ ರೂಲ್ ಇದಂತ ಕಾಣುತ್ತೆ. ಅಲ್ಲಿ ಬಂದು ಮಹಾಪ್ರಾಣ ಬಂದಾಗೆ ನೆಕ್ಸ್ಟ್ ಅಕ್ಷರ ಏನು ಬಂದು ನಾಲ್ಕನೇದು ಆಗುತ್ತೆ, ಆ ಮಹಾಪ್ರಾಣ ಬಂತಲ್ಲಿ. ಸೊ ಮಹಾಪ್ರಾಣದಲ್ಲಿ ಒತ್ತಿ ಇರುವಾಗ ಅದಕ್ಕೆ ಮುಂದೆ ಇರುವಂತ ಅದೇ ಸಮಾಕ್ಷರ ಅದೇ ಅಕ್ಷರ ದ ಅದನ್ನು ಕೇಳೋ ಬರೆಯುವಾಗ ಮೂರನೇ ದ ಬರಿತೀವಿ, ಬರಿತೀವಿ ಕೇಳೋವಾಗ ಧ ಅದು ಆ ಜೊತೆಯಲ್ಲಿ ಕೇಳೋವಾಗ ನಾಲ್ಕನೇ ದ ತರ ಸೌಂಡ್ ಬಂದ್ಬಿಡತ್ತಂತ. ಮಹಾಪ್ರಾಣ ಇರೋವಾಗ ಮಹಾಪ್ರಾಣ ಒತ್ತಿರೋವಾಗ ಹತ್ರ ಇರುವಂತ ಅದೇ ಅಕ್ಷರ ಬಂದು ಅದು ಅದೂನು ಆ ತರಾನೇ ಆಗ್ಬಿಡುತ್ತೆ, ಮಹಾಪ್ರಾಣನೇ ಆಗ್ಬಿಡತ್ತಂತ. ಸೊ ಏನಾಯ್ತು ಇವಾಗ ಆ 1 5 2 4 3 4 + ದ 4 ಏನಾಯ್ತು 8 4 ದ ಒಟ್ಟಿಗೆ ಬರಿತೀವಲ್ಲ ಅದು. ಸೊ 4 + 4 8 ಆಯ್ತು. ಸೊ ಇದನ್ನ ಅಂಕನ ವಾಮತೋಗತಿ ಅಂತ. ಸೊ ಯು ಹ್ಯಾವ್ ಟು ರೀಡ್ ಇಟ್ ಇನ್ ದ ರಿವರ್ಸ್. ಏನಾಯ್ತು 8251 ಆಗತ್ತೆ. ಸೊ ಇಷ್ಟು ರೂಪದಿಂದ ಈ ಭಗವಂತ ಅನಿರುದ್ಧ ಇಲ್ಲಿ ಇದ್ದು ಈ ಕೆಲಸವನ್ನ ಮಾಡುತ್ತಾನಂತೆ. ಏನು ಇಷ್ಟು ಕೆಲಸ, ಇಲ್ಲಿ ಹೇಳಿರುವಂತ ಕೋಶ ಉಂಟು, ಕೋಶ ಅನಿರುದ್ಧ ಒಂದು ವಾಯುಗೆ ಪ್ರೇರಣೆ ಮಾಡಿ ಆಮೇಲೆ ಆ ಕೋಶಕ್ಕೆ ಆಧಾರವಾಗಿರೋದು, ಇಲ್ಲಿರುವಂತ ದೇವತೆಗಳೊಳಗೆಲ್ಲ ಇರೋದು, ಮತ್ತು ಇವ್ರ ಮೂಲಕ ಕೆಲಸಗಳೆಲ್ಲ ಮಾಡು, ಇಷ್ಟು ಮಾಡ್ಲಕ್ಕೆ ಅವನು ಇಷ್ಟು ರೂಪ 8251 ರೂಪದಿಂದ ಅವನಿದ್ದಾನ. 6200 ಇಲ್ಲಿ 6 2 ಅಂದ್ರೆ ಸಮಟೈಮ್ಸ್ ಯು ಹ್ಯಾವ್ ಟು ಆಡ್, ಸಮಟೈಮ್ಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ. ಸೊ ಯಾವಾಗ ಆಡ್ ಮಾಡ್ಬೇಕು, ಯಾವಾಗ ಮಲ್ಟಿಪ್ಲೈ ಮಾಡ್ಬೇಕು ಅಂಬುದು ಅವರೇ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ ಅದು. ಅದಕ್ಕೆ ಅವರು ಸೊ ಅದು ಕಾಮೆಂಟ್ರಿ ಮೂಲಕವಾಗೇ ಗೊತ್ತಾಗುತ್ತೆ. ಸೊ ಇಷ್ಟು ರೂಪದಿಂದ ಇದು ಬಂದು ಇದಕ್ಕೆ ಪ್ರಮಾಣನೂ ಒಂದು ಕೊಟ್ಟಿದ್ದಾರೆ. ಇದು ದಾಸರಿಗೆ ಹೇಳೋದು 8251 ಅದು ದಾಸರಿಗೆ ಕಾಣಿಸಿದಂತ ರೂಪ ಹಾಗೆಲ್ಲ ಅವ್ರಿಗೆ ಕಾಣಿಸಿದ್ದ ರೂಪನೇ ಅದು ಪ್ರಮಾಣ. ಅದಕ್ಕೇನೆ ಇದ ಅಂತ ಕೊಟ್ಟಿದ್ದಾರೆ, ಒಂದು ಏನೋ ಪ್ರಮಾಣ ಕೊಟ್ಟಿದ್ದಾರೆ ಅದಕ್ಕೆ 8251. ಸೊ 6 2 6 + 2 8 ಮೇಲೆ 200 251. ಸೊ 8251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ. ಅದು ನೋಡಿದ್ದೀನಿ, ಸಾರಭೋಕ್ತ. ಸಾರಭೋಕ್ತ ಅಂದ್ರೆ ಅದ್ರಲ್ಲಿ ಇರುವಂತ ಸಾರ. ಸಾರ ಅಂದ್ರೆ ಅವನೇ ಸಾರ ಅಂಬುದು, ಆ ಭಗವಂತನೇ ಸಾರ, ರಸ ರಸರೂಪ ಒಂದು ಅವನೇ ಅಲ್ಲಿ ಇದಾನೆ ಸಾರಭೋಕ್ತ. ಎಲ್ಲವನ್ನು ಭೋಗ ಮಾಡುವ ತನ್ನದೇ ಆದ ರೂಪ ಪ್ರತಿ ಒಂದನೇ ನೋಡಿ. ಇವಾಗ ಅನಿರುದ್ಧ ಬಂದು ಒಬ್ಬೊಬ್ಬರನ್ನು 2 ಕೋಶ ಹೇಳಿದ್ದೀವಿ, ಆಮೇಲೆ ಕೋಶದಲ್ಲಿ ಅನ್ನ ಮತ್ತು ನೀರು ಮತ್ತು ಪೃಥ್ವಿ ಅಂಶ ಇದೆ. ಸೊ ಒಂದೊಂದು ಹೇಳಿದಾಗ ಒಂದೊಂದಲಿನೂ ಭಗವಂತನ ಅದೇ ರೂಪಗಳು ಇರುತ್ತೆ, ಅನಿರುದ್ಧ ರೂಪಗಳು ಇರುತ್ತೆ. ಸೊ ಆ ರೂಪವನ್ನ ಅವನು ತನ್ನದೇ ಆದ ಒಂದೊಂದು ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ವರುಣನಲ್ಲಿ ಇರುವಂತ ತನ್ನದೇ ಆದ ಅನಿರುದ್ಧ ರೂಪವನ್ನ ಸ್ವೀಕಾರ ಮಾಡ್ತಾನೆ. ಹೀಗೆ ಅನೇಕ ವ್ಯಾಪಾರಗಳನ್ನ ಅವನು ಮಾಡ್ತಾನೆ. ಸೊ ಬಿಕಾಸ್ ಆಫ್ ದಟ್ ಈ ವ್ಯಾಪಾರ ಆಗತ್ತ ಅವನೇ ಮಾಡಿಸ್ತಾ ಇದ್ದಾನೆ. ಸೊ 6 2000 ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ. ಅದಾಯ್ತು, ಇವಾಗ ಅನ್ನಮಯ ಕೋಶ ಆಯ್ತು. ನೆಕ್ಸ್ಟ್ ಕೋಶಕ್ಕೆ ಬರ್ತಾ ಇದ್ದಾರೆ, ಪ್ರಾಣಮಯ ಕೋಶ ಅಂತ ಬರ್ತಾ ಇದ್ದಾರೆ. ಈ ಪ್ರಾಣಮಯ ಕೋಶ ಹೇಗಿದೆ ಅಂದ್ರೆ, ಈ ಪ್ರಾಣಮಯ ಕೋಶ ಅಂಬುದು ನೆಕ್ಸ್ಟ್ ಕೋಶ. ಇಲ್ಲಿ ಏನು ಕೆಲಸ ಅಂದ್ರೆ, ಇದು ಈ ಕೋಶದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಈ ಕೋಶದ ಮೀನ್ ಏನು ಅಂದ್ರೆ ಉದಕವೇ ಪ್ರಧಾನ. ನೀರು ಪ್ರಾಣಮಯ ಅಂತ ಹೆಸರು, ಬಟ್ ಇರೋದು ನೀರು ಪ್ರಧಾನವಾಗಿ ಇದೆ ಅಂತ ಹೇಳ್ತಾರೆ. ಉದಕ ಬಂದು ಅದು ಇಟ್ ಸಪೋರ್ಟ್ಸ್ ಲೈಫ್. ಸೊ ಪ್ರಾಣಮಯ, ನೀರು ಬೇಕಾಗಿರುತ್ತೆ ನಮ್ಗೆ. ಸೊ ಈ ಕೋಶದಲ್ಲಿ ಏನಿದೆ ಅಂದ್ರೆ, ಈ ಕೋಶವು 2 ಭಾಗ, ಈ ಪ್ರಾಣಮಯ ಕೋಶಕ್ಕೆ 2 ಭಾಗಗಳು ಉಂಟು. ಪ್ರದ್ಯುಮ್ನ ತಾನೆ ಇದಕ್ಕೆ ನಿಯಾಮಕನಾಗಿದ್ದಾನೆ. ಮತ್ತು ಇಲ್ಲಿ ಪ್ರದ್ಯುಮ್ನ ಆದ ಮೇಲೆ ಮುಖ್ಯಪ್ರಾಣರಾದ ಮೇಲೆ ಶೇಷದೇವರಿಗೆ ಚಂದ ಪುರುಷ ಅಂತ ಕರೀತಾರೆ. ಆ ಚಂದ ಪುರುಷನಾದ ಐತ್ರೇಯ ಭಾಷೆಯಲ್ಲಿ ಬರುತ್ತ ಚತ್ವಾರ ಪುರುಷ ಅಂತ ಹೇಳ್ತಾರೆ. ಈ ದೇಹದಲ್ಲಿ ಇದ್ದಾರಂತೆ ಯಾರು ಅಂದ್ರೆ, ಶರೀರ ಪುರುಷನಾಗಿ ರುದ್ರದೇವರಿದ್ದಾನೆ, ಚಂದ ಪುರುಷನಾಗಿ ಶೇಷದೇವರಿದ್ದಾನೆ, ಆಮೇಲೆ ವೇದ ಪುರುಷನಾಗಿ ಮನೋಮಯ ಕೋಶದಲ್ಲಿ ಗರುಡ ಇದ್ದಾನೆ, ಮತ್ತು ವಿಜ್ಞಾನಮಯ ಕೋಶದಲ್ಲಿ ಸಂವತ್ಸರ ಪುರುಷನಾಗಿ ಬ್ರಹ್ಮವಾಯುಗಳಿದ್ದಾರೆ, ಆಮೇಲೆ ಆನಂದಮಯ ಕೋಶದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಮೂಲಕವಾಗಿ ಪರಮ ಪುರುಷನಾದಂತ ನಾರಾಯಣನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೊ ಏನಾಯ್ತು ಅಂದ್ರೆ, ಚಂದ ಪುರುಷನ ಆದಂತ ಶೇಷ ಇದಕ್ಕೆ ಅಭಿಮಾನಿ ಆಗ್ತಾನೆ. ಪ್ರಾಣಮಯ ಕೋಶಕ್ಕೆ ಶೇಷದೇವರು ಅಭಿಮಾನಿ ಆಗ್ತಾರೆ. ಸೊ ಈ ಪ್ರಾಣಮಯ ಕೋಶದಲ್ಲಿ 2 ಭಾಗಗಳು, ಹಿಂದೆ ಹೇಳಿರುವಂತ ರೀತಿಯಿಂದ ಇಲ್ಲಿನ 2 ಭಾಗಗಳು ಉಂಟು. ಒಂದು ಭಾಗದಲ್ಲಿ ಏನಿದೆ ಅಂದ್ರೆ, ಒಂದು ಭಾಗದಲ್ಲಿ ಬಂದು ತೇಜಸ್ ತತ್ವ ಇದೆ. ಪಂಚಭೂತದಲ್ಲಿ ಇರುವಂತ ಬೆಂಕಿ ಅಗ್ನಿ, ಆ ತೇಜಸ್ ಇದೆ. ಆ ತೇಜಸ್ಸನ್ನ ಗ್ರಹಣ ಮಾಡುವ ತೇಜಸ್ಸಿಗೆ ಸಂಬಂಧಪಟ್ಟ ತನ್ಮಾತ್ರ ಏನು, ಗುಣ ಏನು ಅಂದ್ರೆ ರೂಪ. ಆ ರೂಪವನ್ನ ಗ್ರಹಣ ಮಾಡುವಂತ ಕಣ್ಣು. ಆಮೇಲೆ ಕರ್ಮೇಂದ್ರಿಯ ಬಂದು ಪಾದ ಕಾಲು, ಆ ಕರ್ಮೇಂದ್ರಿಯ ಕಾಲಾಗತ್ತೆ. ಸೊ ಈ ತರ 4 ಇಲ್ಲಿ ಇದೆ. ಇಲ್ಲಿ ಒಂದು ಭಾಗದಲ್ಲಿ ಇಲ್ಲಿ ತೇಜ ಪ್ರಧಾನ ಇದೆ, ತೇಜ ಇದೆ. ಇನ್ನೊಂದಲ್ಲಿ ಬಂದು ವಾಯು ಸ್ಪರ್ಶ. ವಾಯುಗೆ ಏನು ಅಂದ್ರೆ ವಾಯು ಇದೆ, ವಾಯು ಪಂಚಭೂತದಲ್ಲಿ ಇರುವಂತ ವಾಯು ಇದೆ. ವಾಯುವಿನ ಗುಣ ಏನು, ಸ್ಪರ್ಶ ಇದೆ. ಆ ಸ್ಪರ್ಶವನ್ನ ಗ್ರಹಣ ಮಾಡುವಂತ ಇಂದ್ರಿಯ ಏನು, ತ್ವಗೀಂದ್ರಿಯ. ಆ ತ್ವಗೀಂದ್ರಿಯಕ್ಕೆ ಸಂಬಂಧಪಟ್ಟದೇನು, ಕೈ. ಸೊ ಈ ತರ ಕರ್ಮೇಂದ್ರಿಯ. ಸೊ ಈ ತರ 4, ಈ 4, ಆ 4, ಟೋಟಲಿ 8. ಸೊ ಈ ಪ್ರಾಣಮಯ ಕೋಶನ ಹಿಂದೆ ಹೇಳಿರುವಂತ ರೀತಿಯಿಂದ 8 ಇದೆ. ಈ 8ಗೆ ಅದಕ್ಕೆ ಆದಂತ ದೇವತೆಗಳು, ಅಗೇನ್ ಈ ಚೊನ್ನಗೆ ಒಂದೊಂದಕ್ಕೆ ಒಂದೊಂದು ದೇವತೆಗಳು ಇಟ್ಕೋಬೇಕು ನಾವು. ಸೊ ಇದನ್ನ ನಾವು ಬೇಕಾದ್ರೆ ನಾಳೆ ಕಂಟಿನ್ಯೂ ಮಾಡೋಣ. ಕೃಷ್ಣ ಅರ್ಪಣೆ.